ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 8/1/2025. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಪರಮಾತ್ಮ ತಂದೆಯ ಶ್ರೀಮತ 21 ಪೀಳಿಗೆಗೋಸ್ಕರ ನಿಮಗೆ ಸುಖವನ್ನು ನೀಡುತ್ತದೆ. ಇಂತಹ ಭಿನ್ನವಾದ ಮತವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ. ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ. ಇಂದಿನ ಪ್ರಶ್ನೆಯಾಗಿದೆ, ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ಸಹಜ ಪುರುಷಾರ್ಥ ಏನಾಗಿದೆ? ಉತ್ತರ. ಫಸ್ಟ್ ಪಾಯಿಂಟ್, ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ಪರಮಾತ್ಮ ತಂದೆಯ ಮೂಲಕ ಎಷ್ಟೆಲ್ಲಾ ಶಿಕ್ಷಣ ಪ್ರಾಪ್ತಿಯಾಗುತ್ತಿದೆ. ಆ ಜ್ಞಾನದ ಶಿಕ್ಷಣದಂತೆ ನಡೆಯಿರಿ. ಇದರಲ್ಲಿ ಕೃಪೆ ಆಶೀರ್ವಾದದ ಮಾತಿಲ್ಲ. ಈ ಜ್ಞಾನದ ಶಿಕ್ಷಣದಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತಿಲ್ಲ. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡಿ. ಬೇರೆ ಯಾರನ್ನೂ ನೋಡಬೇಡಿ. ಮನ್ ಮನಾಭವ. ಯಾವಾಗ ನೀವು ಒಬ್ಬ ತಂದೆಯನ್ನೇ ನೋಡಿ ಒಬ್ಬ ತಂದೆಯನ್ನೇ ಅನುಕರಣೆ ಮಾಡುತ್ತೀರೋ, ಮನ್ ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ, ಆಗ ತನ್ನಷ್ಟಕ್ಕೆ ತಾನೇ ನಿಮಗೆ ರಾಜ್ಯ ತಿಲಕ ಪ್ರಾಪ್ತಿಯಾಗುತ್ತದೆ. ಶಿಕ್ಷಣ ಮತ್ತು ನೆನಪಿನ ಯಾತ್ರೆಯ ಮೂಲಕ ನೀವು ಬಡವರಿಂದ ರಾಜಕುಮಾರರಾಗುತ್ತೀರಾ. ಇಂದಿನ ಗೀತೆಯಾಗಿದೆ, ಓಂ ನಮ ಶಿವಾಯ. ಓಂ ಶಾಂತಿ. ಪರಮಾತ್ಮ ಶಿವತಂದೆ ಓಂ ಶಾಂತಿ ಎಂದು ಹೇಳುತ್ತಾರೆ, ಮತ್ತು ಬ್ರಹ್ಮಾ ತಂದೆ ಕೂಡ ಓಂ ಶಾಂತಿ ಎಂದು ಹೇಳುತ್ತಾರೆ. ಅಂದ ಮೇಲೆ ಎರಡು ಬಾರಿ ಓಂ ಶಾಂತಿ ಎಂದು ಹೇಳುತ್ತಾರೆ. ಏಕೆಂದರೆ ಒಂದೇ ತನುವಿನಲ್ಲಿ ಇಬ್ಬರೂ ಇದ್ದಾರೆ. ಅಂದರೆ ಬ್ರಹ್ಮನ ತನುವಿನಲ್ಲಿ ಬ್ರಹ್ಮಾ ತಂದೆ ಕೂಡ ಇದ್ದಾರೆ, ಮತ್ತು ಪರಮಾತ್ಮ ಶಿವತಂದೆ ಕೂಡ ಇದ್ದಾರೆ. ಈ ತನುವಿನಲ್ಲಿ ಒಬ್ಬರು ಅವ್ಯಕ್ತ ಆಗಿದ್ದಾರೆ, ಇನ್ನೊಬ್ಬರು ವ್ಯಕ್ತ ಆಗಿದ್ದಾರೆ. ಅಂದರೆ ಪರಮಾತ್ಮ ತಂದೆ ಅವ್ಯಕ್ತ ಆಗಿದ್ದಾರೆ, ಈ ಬ್ರಹ್ಮಾ ತಂದೆ ವ್ಯಕ್ತ ಆಗಿದ್ದಾರೆ. ಇಬ್ಬರೂ ಕೂಡ ಈ ಬ್ರಹ್ಮನ ತನುವಿನಲ್ಲಿ ಒಟ್ಟಿಗೆ ಇದ್ದಾರೆ. ಬ್ರಹ್ಮಾ ತಂದೆ ಮತ್ತು ಶಿವತಂದೆ ಇಬ್ಬರೂ ಒಟ್ಟಿಗೆ ಓಂ ಶಾಂತಿ ಎಂದು ಹೇಳಬಹುದು. ಅಂದರೆ ಇಬ್ಬರ ಶಬ್ದ ಒಟ್ಟಿಗೆ ಬರಬಹುದು, ಅಥವಾ ಓಂ ಶಾಂತಿ ಎಂದು ಬ್ರಹ್ಮಾ ತಂದೆ ಮತ್ತು ಶಿವತಂದೆ ಸಪರೇಟ್ ಆಗಿ ಹೇಳಬಹುದು. ಅಂದರೆ ಇಬ್ಬರ ಮಾತು ಸಪರೇಟ್ ಆಗಿ ಬರಬಹುದು. ಇದು ಒಂದು ಅದ್ಭುತವಾದ ಮಾತಾಗಿದೆ. ಪರಂಪಿತ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ಮಾತನ್ನು ಎಲ್ಲೂ ಕೂಡ ಬರೆದಿಲ್ಲ. ಪರಮಾತ್ಮ ತಂದೆ ಕಲ್ಪದ ಮೊದಲೂ ಕೂಡ ಈ ಜ್ಞಾನದ ಮಾತನ್ನು ತಿಳಿಸಿದ್ದರು. ಈಗಲೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮಾ ತಂದೆಯ ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈ ಬ್ರಹ್ಮಾ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈ ಬ್ರಹ್ಮಾ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ಶರೀರವನ್ನು ನಾನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಭಗವದ್ಗೀತೆಯಲ್ಲಿ ಇಂತಹ ಕೆಲವೊಂದು ಮಹಾವಾಕ್ಯ ಇದೆ. ಅಂದರೆ ಭಗವದ್ಗೀತೆಯಲ್ಲೂ ಕೂಡ ಸ್ವಲ್ಪ ಸತ್ಯವಾದ ಮಾತಿದೆ. ಇದು ಸತ್ಯವಾದ ಶಬ್ದ ಆಗಿದೆ. ನಾನು ಬ್ರಹ್ಮಾ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು. ಅಂದರೆ ಯಾವಾಗ ಬ್ರಹ್ಮಾ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೋ ಆಗ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಸಾಧಾರಣ ವೃದ್ಧ ಮಾನವನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಎಂದು ಗೀತೆಯಲ್ಲಿ ಇದೆ. ಅಂದ ಮೇಲೆ ಈ ಮಾತು ಈ ಬ್ರಹ್ಮಾ ತಂದೆಗೆ ಸರಿಯಾಗಿ ಹೋಲಿಕೆಯಾಗುತ್ತದೆ. ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬ್ರಹ್ಮಾ ತಂದೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಸತ್ಯಯುಗದಲ್ಲಿ ಬ್ರಹ್ಮಾ ತಂದೆ ಮೊದಲು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನಂತರ ಅಂತ್ಯದಲ್ಲಿ ಯಾವಾಗ ಬ್ರಹ್ಮಾ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೋ ಆಗ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಅಂದ ಮೇಲೆ ಈ ಮಾತನ್ನು ಬ್ರಹ್ಮಾ ತಂದೆಗೆ ಹೇಳಲಾಗುತ್ತದೆ, ನಾನು ಇಷ್ಟೊಂದು ಪುನರ್ಜನ್ಮವನ್ನು ಪಡೆದುಕೊಂಡಿದ್ದೇನೆ ಅನ್ನುವುದು ಈ ಬ್ರಹ್ಮಾ ತಂದೆಗೂ ಕೂಡ ಗೊತ್ತಿಲ್ಲ. ಶಾಸ್ತ್ರದಲ್ಲಿ 84 ಲಕ್ಷ ಪುನರ್ಜನ್ಮ ಎಂದು ಬರೆದಿದ್ದಾರೆ. ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಈ ಕಲಿಯುಗಕ್ಕೆ ಭಕ್ತಿಯ ಯುಗ ಎಂದು ಕರೆಯಲಾಗುತ್ತದೆ. ಜ್ಞಾನದ ಯುಗವೇ ಬೇರೆ ಆಗಿದೆ, ಭಕ್ತಿಯ ಯುಗವೇ ಬೇರೆ ಆಗಿದೆ. ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಎಲ್ಲರೂ ಕೆಳಗಡೆ ಇಳಿಯುತ್ತಾ ಬಂದಿದ್ದಾರೆ. ಈ ಜ್ಞಾನ ಒಮ್ಮೆ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಒಮ್ಮೆ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಸರ್ವರಿಗೂ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಒಮ್ಮೆ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಒಮ್ಮೆ ಈ ಸೃಷ್ಟಿಗೆ ಬಂದು ಎಲ್ಲರಿಗೂ ಭವಿಷ್ಯದ ಫಲವನ್ನು ನೀಡುತ್ತಾರೆ. ಅಂದರೆ ಎಲ್ಲರ ಭವಿಷ್ಯದ ಪದವಿಯನ್ನು ರೂಪಿಸುತ್ತಾರೆ. ನೀವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಭವಿಷ್ಯದ ಹೊಸ ಜಗತ್ತಿಗೋಸ್ಕರ ಇಲ್ಲಿ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಪರಮಾತ್ಮ ತಂದೆ ಬಂದಿರುವುದೇ ಹೊಸ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ.
ಆದ್ದರಿಂದ ಈ ಯೋಗಕ್ಕೆ ರಾಜಯೋಗ ಎಂದು ಕರೆಯಲಾಗುತ್ತದೆ. ಈ ರಾಜಯೋಗಕ್ಕೆ ಬಹಳಷ್ಟು ಮಹತ್ವ ಇದೆ. ಭಾರತದ ಪ್ರಾಚೀನ ರಾಜಯೋಗವನ್ನು ಯಾರಾದರೂ ಕಲಿಸಲಿ ಎಂದು ಎಲ್ಲರೂ ಬಯಸುತ್ತಾರೆ. ಆದರೆ ವರ್ತಮಾನ ಸಮಯದ ಸನ್ಯಾಸಿಗಳು ವಿದೇಶಕ್ಕೆ ಹೋಗಿ ಹೇಳುತ್ತಾರೆ, ನಾವು ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಸಲು ಬಂದಿದ್ದೇವೆ ಎಂದು. ಅಂದ ಮೇಲೆ ಆ ಸನ್ಯಾಸಿಗಳು ನಾವು ರಾಜಯೋಗವನ್ನು ಕಲಿತಿದ್ದೇವೆ ಎಂದು ತಿಳಿದುಕೊಂಡಿದ್ದಾರೆ. ಯೋಗದ ಮೂಲಕ ಸ್ವರ್ಗ ಸ್ಥಾಪನೆಯಾಗಿತ್ತು ಅನ್ನುವ ಮಾತು ಕೂಡ ಅವರಿಗೆ ಗೊತ್ತಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯೋಗ ಬಲದ ಮೂಲಕ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದರು, ಆದರೆ ಪರಮಾತ್ಮ ತಂದೆ ಹೇಗೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಆತ್ಮಿಕ ತಂದೆ ಈ ರಾಜಯೋಗವನ್ನು ಕಲಿಸುತ್ತಾರೆ. ಶರೀರಧಾರಿಗಳಾದಂತಹ ಯಾವ ಮನುಷ್ಯರು ಈ ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ವರ್ತಮಾನ ಸಮಯದಲ್ಲಿ ಬಹಳಷ್ಟು ಕಲಬೆರಕೆಯನ್ನು ಮಾಡುತ್ತಿದ್ದಾರೆ. ವರ್ತಮಾನ ಸಮಯದಲ್ಲಿ ಭ್ರಷ್ಟಾಚಾರ ಬಹಳಷ್ಟು ಜಾಸ್ತಿಯಾಗಿದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನಾನು ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ತಂದೆಯಾಗಿದ್ದೇನೆ. ಅಂದ ಮೇಲೆ ಅವಶ್ಯವಾಗಿ ಪತಿತರನ್ನಾಗಿ ಮಾಡುವಂತವರು ಬೇರೆ ಯಾರೂ ಇರಬೇಕು ತಾನೆ? ಅವಶ್ಯವಾಗಿ ಇದೇ ರೀತಿ ಇದೆ ತಾನೆ? ಈಗ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ. ಅಂದರೆ ಪಾವನರನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಪತಿತರನ್ನಾಗಿ ಮಾಡುವಂತವರು ಬೇರೆ ಯಾರೂ ಇರಬೇಕು ತಾನೆ ಎಂದು ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ. ಪರಮಾತ್ಮ ತಂದೆ ಬಂದು ಎಲ್ಲಾ ವೇದಶಾಸ್ತ್ರದ ಸಾರವನ್ನು ನಮಗೆ ತಿಳಿಸುತ್ತಾರೆ. ಜ್ಞಾನದ ಮೂಲಕ ನಿಮಗೆ 21 ಜನ್ಮದ ಸುಖ ಪ್ರಾಪ್ತಿಯಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಅಲ್ಪಕಾಲದ ಕ್ಷಣಭಂಗುರ ಸುಖ ಇದೆ. ಪರಮಾತ್ಮ ತಂದೆ 21 ಪೀಳಿಗೆಯ ಸುಖವನ್ನು ಇಲ್ಲಿ ನಮಗೆ ನೀಡುತ್ತಿದ್ದಾರೆ. 21 ಪೀಳಿಗೆಯ ಸುಖವನ್ನು ಇಲ್ಲಿ ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ. ಪರಮಾತ್ಮ ತಂದೆ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಯಾವ ಶ್ರೀಮತವನ್ನು ನೀಡುತ್ತಾರೋ ಆ ಶ್ರೀಮತ ಸರ್ವ ಮತಕ್ಕಿಂತ ಭಿನ್ನ ಆಗಿದೆ. ಪರಮಾತ್ಮ ತಂದೆ ಎಲ್ಲರ ಮನಸ್ಸನ್ನು ಗೆಲ್ಲುವಂತವರಾಗಿದ್ದಾರೆ. ಹೇಗೆ ಜಡವಾದಂತಹ ದಿಲ್ವಾಡ ಮಂದಿರ ಇದೆ, ಅದೇ ರೀತಿ ಮಧುಬನ ಚೈತನ್ಯ ದಿಲ್ವಾಡ ಮಂದಿರ ಆಗಿದೆ. ನಿಮ್ಮ ಕರ್ತವ್ಯದ ಅಕ್ಯುರೇಟ್ ಆದ ಚಿತ್ರ ಆ ಸ್ಥೂಲ ದಿಲ್ವಾಡ ಮಂದಿರದಲ್ಲಿ ಇದೆ. ಈ ಸಮಯದಲ್ಲಿ ಇಲ್ಲಿ ನಿಮ್ಮ ಕರ್ತವ್ಯ ನಡೆಯುತ್ತಿದೆ. ಹೃದಯವನ್ನು ಗೆಲ್ಲುವಂತಹ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ. ಅಂದರೆ ಹೃದಯೇಶ್ವರ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ. ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಹೃದಯೇಶ್ವರ ತಂದೆ ನಮಗೆ ಸಿಕ್ಕಿದ್ದಾರೆ. ಸರ್ವರ ದುಃಖವನ್ನು ದೂರ ಮಾಡಿ ಸರ್ವರಿಗೂ ಸುಖವನ್ನು ನೀಡುವಂತಹ ಹೃದಯೇಶ್ವರ ತಂದೆ ನಮಗೆ ಸಿಕ್ಕಿದ್ದಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಸರ್ವಶ್ರೇಷ್ಠ ಭಗವಂತ ಶಿವ ಆಗಿದ್ದಾರೆ ಎಂದು ಪರಮಾತ್ಮ ಶಿವ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಬಲೆ ಚಿತ್ರದಲ್ಲಿ ಶಂಕರನ ಮುಂದೆ ಶಿವನ ಚಿತ್ರವನ್ನು ತೋರಿಸಲಾಗಿದೆ. ವಾಸ್ತವದಲ್ಲಿ ದೇವತೆಗಳ ಮುಂದೆ ಶಿವನ ಚಿತ್ರವನ್ನು ಇಡುವುದು ನಿಷೇಧ ಆಗಿದೆ, ಏಕೆಂದರೆ ದೇವತೆಗಳು ಎಂದೂ ಭಕ್ತಿಯನ್ನು ಮಾಡುವುದಿಲ್ಲ. ಅಂದ ಮೇಲೆ ದೇವತೆಗಳ ಮುಂದೆ ಶಿವನ ಚಿತ್ರವನ್ನು ಇಡಬಾರದು. ದೇವತೆಗಳೂ ಭಕ್ತಿಯನ್ನು ಮಾಡುವುದಿಲ್ಲ, ಸನ್ಯಾಸಿಗಳೂ ಕೂಡ ಭಕ್ತಿಯನ್ನು ಮಾಡುವುದಿಲ್ಲ. ಸನ್ಯಾಸಿಗಳು ಬ್ರಹ್ಮಜ್ಞಾನಿಗಳು, ತತ್ವಜ್ಞಾನಿಗಳಾಗಿದ್ದಾರೆ. ಹೇಗೆ ಇಲ್ಲಿ ಆಕಾಶ ತತ್ವ ಇದೆ, ಅದೇ ರೀತಿ ಅದು ಬ್ರಹ್ಮ ಮಹಾತತ್ವ ಆಗಿದೆ. ಅಂದ ಮೇಲೆ ಸನ್ಯಾಸಿಗಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ, ಮತ್ತು ಸನ್ಯಾಸಿಗಳಿಗೆ ಪರಮಾತ್ಮ ತಂದೆಯ ಮೂಲಕ ಮಹಾಮಂತ್ರ ಪ್ರಾಪ್ತಿಯಾಗುವುದಿಲ್ಲ. ಈ ಸಂಗಮ ಯುಗದಲ್ಲಿ ಒಮ್ಮೆ ಬಂದು ಪರಮಾತ್ಮ ತಂದೆ ನಮಗೆ ಮಹಾಮಂತ್ರವನ್ನು ನೀಡುತ್ತಾರೆ. ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಸರ್ವರ ಸದ್ಗತಿದಾತ ಆದಂತಹ ಪರಮಾತ್ಮ ತಂದೆ ಒಮ್ಮೆ ಬಂದು ಮನ್ಮನಾಭವ ಅನ್ನುವ ಮಂತ್ರವನ್ನು ನಮಗೆ ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನೂ ತ್ಯಾಗ ಮಾಡಿ ಸ್ವಯಂನ್ನು ಅಶರೀರಿ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ. ಇದು ರಾವಣನ ರಾಜ್ಯ ಆಗಿರುವ ಕಾರಣ ನೀವೆಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ. ಈಗ ಪರಮಾತ್ಮ ತಂದೆ ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ನೀವೀಗ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ಆತ್ಮದಲ್ಲಿ ಏನು ಕಲ್ಮಶ ಸೇರಿಕೊಂಡಿದೆಯೋ ಆ ಕಲ್ಮಶ ಸಮಾಪ್ತಿಯಾಗಿ ಬಿಡುತ್ತದೆ. ಸತೋ ಪ್ರಧಾನರಿಂದ ಸತೋ ಸ್ಥಿತಿಗೆ ಬಂದಾಗ ಕಲೆ ಕಡಿಮೆ ಆಗುತ್ತದೆ, ಚಿನ್ನದಲ್ಲೂ ಕೂಡ ಕ್ಯಾರೆಟ್ ಕಡಿಮೆ ಆಗುತ್ತದೆ. ಈಗ ಈ ಕಲಿಯುಗದ ಅಂತ್ಯದಲ್ಲಿ ಸತ್ಯವಾದ ಚಿನ್ನ ನೋಡಲು ಸಿಗುವುದೇ ಇಲ್ಲ. ಸತ್ಯಯುಗದಲ್ಲಿ ಚಿನ್ನದ ಮಹಲ್ಲೇ ಇರುತ್ತದೆ. ಸತ್ಯಯುಗಕ್ಕೂ ಮತ್ತು ಕಲಿಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಸತ್ಯಯುಗದ ಹೆಸರೇ ಸುವರ್ಣಯುಗ, ಗೋಲ್ಡನ್ ಏಜ್ ಆಗಿದೆ. ಸತ್ಯಯುಗದಲ್ಲಿ ಮಣ್ಣಿನ ಇಟ್ಟಿಗೆ ಅಥವಾ ಕಲ್ಲು ಮುಂತಾದದ್ದನ್ನು ಮನೆಯನ್ನು ನಿರ್ಮಾಣ ಮಾಡುವ ಕಾರ್ಯದಲ್ಲಿ ಬಳಸುವುದಿಲ್ಲ. ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡುವಾಗ ಆ ಬಿಲ್ಡಿಂಗ್ ನಲ್ಲಿ ಬೆಳ್ಳಿ ಮತ್ತು ಚಿನ್ನವನ್ನು ಬಿಟ್ಟು ಬೇರೆ ಯಾವ ಕೊಳಕನ್ನೂ ಕೂಡ ಸತ್ಯಯುಗದಲ್ಲಿ ಸೇರಿಸುವುದಿಲ್ಲ. ಸತ್ಯಯುಗದಲ್ಲಿ ಬೇರೆ ಯಾವುದೇ ಕೊಳಕಿನಿಂದ ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡುವುದಿಲ್ಲ. ಸತ್ಯಯುಗದಲ್ಲಿ ಬೆಳ್ಳಿ ಮತ್ತು ಚಿನ್ನದ ಮೂಲಕ ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡುತ್ತಾರೆ. ವಿಜ್ಞಾನದ ಮೂಲಕ ಸತ್ಯಯುಗದಲ್ಲಿ ಬಹಳಷ್ಟು ಸುಖ ಸಿಗುತ್ತದೆ. ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿದೆ. ಈ ಸಮಯದಲ್ಲಿ ವಿಜ್ಞಾನಿಗಳು ಕೂಡ ಅಹಂಕಾರಕ್ಕೆ ವಶ ಆಗಿದ್ದಾರೆ. ಸತ್ಯಯುಗದಲ್ಲಿ ಇರುವಂತಹ ವಿಜ್ಞಾನಿಗಳಿಗೆ ಅಹಂಕಾರಕ್ಕೆ ವಶ ಆದಂತಹ ಅಭಿಮಾನಿಗಳು ಎಂದು ಕರೆಯುವುದಿಲ್ಲ. ಸತ್ಯಯುಗದಲ್ಲಿ ವಿಜ್ಞಾನ ನಿಮಗೆ ಸುಖವನ್ನು ನೀಡುತ್ತದೆ. ಸತ್ಯಯುಗದಲ್ಲಿ ವಿಜ್ಞಾನದ ಶಕ್ತಿಯ ಮೂಲಕ ನಿಮಗೆ ಸುಖ ಪ್ರಾಪ್ತಿಯಾಗುತ್ತದೆ. ಈ ಕಲಿಯುಗದಲ್ಲಿ ವಿಜ್ಞಾನದ ಶಕ್ತಿಯ ಮೂಲಕ ಅಲ್ಪಕಾಲದ ಸುಖ ಸಿಗುತ್ತದೆ. ನಂತರ ಅದೇ ವಿಜ್ಞಾನದ ಶಕ್ತಿಯ ಮೂಲಕ ಬಹಳಷ್ಟು ದುಃಖ ಪ್ರಾಪ್ತಿಯಾಗುತ್ತದೆ. ಎಷ್ಟೆಲ್ಲಾ ಬಾಂಬ್ಸ್ ಅನ್ನು ವಿನಾಶಕ್ಕೋಸ್ಕರ ವಿಜ್ಞಾನಿಗಳು ತಯಾರು ಮಾಡುತ್ತಿರುತ್ತಾರೆ. ಅನ್ಯರಿಗೆ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಬೇಡಿ ಎಂದು ಅನ್ಯರನ್ನು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡದಂತೆ ತಡೆಯುತ್ತಾರೆ. ಆದರೆ ತಾವು ಸ್ವಯಂ ಪುನಃ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ. ಈ ಬಾಂಬ್ಸ್ಗಳ ಮೂಲಕ ನಮಗೂ ಸಾವು ಬರುತ್ತದೆ ಅನ್ನುವುದು ಕೂಡ ಅವರಿಗೆ ಗೊತ್ತಿದೆ. ಆದರೂ ಕೂಡ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ. ಈ ಬಾಂಬ್ನ ಮೂಲಕ ಸ್ವಯಂನ ನಾಶ ಆಗುತ್ತದೆ ಎಂದು ಗೊತ್ತಿದ್ದರೂ ಕೂಡ ವಿಜ್ಞಾನಿಗಳು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ. ಏಕೆಂದರೆ ಈಗ ಎಲ್ಲರ ಬುದ್ಧಿ ಸತ್ತು ಹೋಗಿದೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ವಿಜ್ಞಾನಿಗಳು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡದೆ ಹಾಗೆ ಇರಲು ಸಾಧ್ಯ ಇಲ್ಲ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಈ ಬಾಂಬ್ಸ್ನ ಮೂಲಕ ಅವಶ್ಯವಾಗಿ ನಮಗೆ ಸಾವು ಬರುತ್ತದೆ ಎಂದು. ಆದರೂ ಯಾರೋ ನಮಗೆ ಪ್ರೇರಣೆಯನ್ನು ನೀಡುತ್ತಿದ್ದಾರೆ. ಯಾರು ಪ್ರೇರಣೆಯನ್ನು ನೀಡುತ್ತಿದ್ದಾರೋ ಅನ್ನುವುದು ನಮಗೆ ಗೊತ್ತಿಲ್ಲ ಎಂದು ಅವರು ಹೇಳುತ್ತಾರೆ. ನಮಗೆ ಈ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡದೇ ಇರಲು ಸಾಧ್ಯ ಆಗುತ್ತಿಲ್ಲ. ಏಕೆಂದರೆ ಯಾರೋ ನಮಗೆ ಪ್ರೇರಣೆಯನ್ನು ನೀಡುತ್ತಿದ್ದಾರೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಅವರು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಲೇಬೇಕು. ವಿನಾಶ ಆಗುವುದೂ ಕೂಡ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಬಲೆ ಯಾರು ಎಷ್ಟೇ ಶಾಂತಿಯ ಬಹುಮಾನವನ್ನು ನೀಡಿದರೂ ಕೂಡ ಶಾಂತಿಯನ್ನು ಸ್ಥಾಪನೆ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಶಾಂತಿಯ ಸಾಗರ ಆದಂತಹ ಪರಮಾತ್ಮ ತಂದೆ ಶಾಂತಿ ಸುಖ ಪವಿತ್ರತೆಯ ಆಸ್ತಿಯನ್ನು ನೀಡುತ್ತಾರೆ. ಸತ್ಯಯುಗದಲ್ಲಿ ಬೇಹದ್ದಿನ ಸಂಪತ್ತಿರುತ್ತದೆ. ಸತ್ಯಯುಗದಲ್ಲಿ ಹಾಲಿನ ನದಿಯೇ ಹರಿಯುತ್ತದೆ. ವಿಷ್ಣುವನ್ನು ಕ್ಷೀರ ಸಾಗರದಲ್ಲಿ ತೋರಿಸುತ್ತಾರೆ. ಅಂದ ಮೇಲೆ ಆ ಕ್ಷೀರ ಸಾಗರವನ್ನು ಸತ್ಯಯುಗಕ್ಕೆ ಹೋಲಿಕೆ ಮಾಡಲಾಗುತ್ತದೆ. ಸತ್ಯಯುಗದ ಕ್ಷೀರ ಸಾಗರದಲ್ಲಿ ಈ ಕಲಿಯುಗದ ವಿಕಾರ ಅನ್ನುವ ವಿಷದ ಸಾಗರದಲ್ಲಿ ಭಕ್ತಿ ಮಾರ್ಗದಲ್ಲಿ ಪುನಃ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಆ ಕೆರೆಯ ಮಧ್ಯದಲ್ಲಿ ಒಂದು ಕಲ್ಲನ್ನು ಇಟ್ಟು ಆ ಕಲ್ಲಿನ ಮೇಲೆ ವಿಷ್ಣುವನ್ನು ಮಲಗಿಸಿ ಬಿಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ. ಭಕ್ತಿಯಲ್ಲಿ ಸಮಯ ಕೂಡ ಎಷ್ಟೊಂದು ವ್ಯರ್ಥ ಆಗುತ್ತದೆ, ಹಣ ಕೂಡ ಎಷ್ಟೊಂದು ವ್ಯರ್ಥ ಆಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ ಮತ್ತು ಎಷ್ಟೊಂದು ಹಣವನ್ನು ವ್ಯರ್ಥವಾಗಿ ಕಳೆದುಕೊಳ್ಳುತ್ತಾರೆ. ದೇವಿಯರ ಮೂರ್ತಿಯನ್ನು ನಿರ್ಮಾಣ ಮಾಡಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ. ಬಹಳಷ್ಟು ಹಣವನ್ನು ಖರ್ಚು ಮಾಡಿ ದೇವಿಯರ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ. ಪುನಃ ಆ ಮೂರ್ತಿಯನ್ನು ಸಮುದ್ರಕ್ಕೆ ಹಾಕಿಬಿಡುತ್ತಾರೆ. ಅಂದ ಮೇಲೆ ಅವರು ಖರ್ಚು ಮಾಡಿದಂತಹ ಹಣ ವ್ಯರ್ಥ ಆಯಿತು ತಾನೆ. ಇದು ಗೊಂಬೆಗಳ ಪೂಜೆಯಾಗಿದೆ. ಯಾರ ಕರ್ತವ್ಯದ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ. ಯಾವ ದೇವತೆಗಳ ಪೂಜೆಯನ್ನು ಮಾಡುತ್ತಿದ್ದಾರೋ ಆ ದೇವತೆಗಳ ಕರ್ತವ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ನೀವು ಯಾರ ಮಂದಿರಕ್ಕಾದರೂ ಹೋಗಿ, ಆದರೆ ಪ್ರತಿಯೊಬ್ಬ ದೇವತೆಯ ಕರ್ತವ್ಯದ ಬಗ್ಗೆ ಈಗ ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಯಾವ ಸ್ಥಾನಕ್ಕೂ ಹೋಗಬೇಡಿ ಎಂದು ಹೇಳುವುದಿಲ್ಲ. ಪರಮಾತ್ಮ ತಂದೆ ಯಾವ ಮಂದಿರಕ್ಕೂ ಹೋಗಬೇಡಿ ಎಂದು ಎಂದೂ ನಿಮ್ಮನ್ನು ತಡೆಯುವುದಿಲ್ಲ. ನೀವು ಎಲ್ಲಿಗೆ ಹೊರಟರೂ ತಂದೆ ನಿಮ್ಮನ್ನು ತಡೆಯುವುದಿಲ್ಲ. ಮೊದಲು ತಿಳುವಳಿಕೆ ಹೀನರಾಗಿ ಮಂದಿರಕ್ಕೆ ಹೋಗುತ್ತಿದ್ದೀರಿ, ಈಗ ನೀವು ತಿಳುವಳಿಕೆ ಉಳ್ಳವರಾಗಿ ಮಂದಿರಕ್ಕೆ ಹೋಗುತ್ತೀರಾ. ನೀವೀಗ ಹೇಳುತ್ತೀರಾ ಈ ದೇವತೆಗಳ 84 ಜನ್ಮದ ಕಥೆ ನಮಗೆ ಗೊತ್ತಿದೆ ಎಂದು. ಭಾರತದ ನಿವಾಸಿಗಳಿಗೆ ಶ್ರೀಕೃಷ್ಣನ ಜನ್ಮದ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಜ್ಞಾನವೇ ಸಂಪಾದನೆಗೆ ಆಧಾರ ಆಗಿದೆ. ವೇದಶಾಸ್ತ್ರದಲ್ಲಿ ಯಾವುದೇ ಗುರಿ ಉದ್ದೇಶ ಇಲ್ಲ. ಶಾಲೆಯಲ್ಲಿ ಸದಾ ಗುರಿ ಉದ್ದೇಶ ಇರುತ್ತದೆ. ಈ ಶಿಕ್ಷಣದ ಮೂಲಕ ನೀವು ಎಷ್ಟೊಂದು ಶ್ರೀಮಂತರಾಗುತ್ತೀರಾ. ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಈ ಜ್ಞಾನದ ಮೂಲಕ ನೀವು ಸಂಪತ್ತುಳ್ಳವರಾಗುತ್ತೀರಾ. ನೀವೀಗ ಯಾವುದೇ ಮಂದಿರಕ್ಕೆ ಹೋದರೂ ಕೂಡ ಇದು ಯಾರ ನೆನಪಾರ್ಥವಾದ ಮಂದಿರ ಆಗಿದೆ ಎಂದು ನಿಮಗೆ ತಕ್ಷಣ ಅರ್ಥ ಆಗುತ್ತದೆ. ಹೇಗೆ ದಿಲ್ವಾಡಾ ಮಂದಿರ ಇದೆ, ಆ ದಿಲ್ವಾಡ ಮಂದಿರ ಜಡವಾದ ದಿಲ್ವಾಡ ಮಂದಿರ ಆಗಿದೆ. ಮಧುಬನ ಚೈತನ್ಯ ದಿಲ್ವಾಡ ಮಂದಿರ ಆಗಿದೆ. ನಮ್ಮ ವೃಕ್ಷದ ಚಿತ್ರದಲ್ಲಿ ಹೇಗೆ ತಪಸ್ವಿಗಳನ್ನು ತೋರಿಸಲಾಗಿದೆಯೋ ಅದೇ ರೀತಿ ಎಕ್ಯುರೇಟ್ ಆಗಿ ದಿಲ್ವಾಡ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಕೆಳಗಡೆ ಕುಳಿತು ಎಲ್ಲರೂ ತಪಸ್ಸನ್ನು ಮಾಡುತ್ತಿದ್ದಾರೆ. ಮೇಲೆ ಛತ್ನಲ್ಲಿ ಸಂಪೂರ್ಣ ಸ್ವರ್ಗದ ದೃಶ್ಯ ಇದೆ. ಬಹಳಷ್ಟು ಹಣವನ್ನು ಖರ್ಚು ಮಾಡಿ ದಿಲ್ವಾಡ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಇಲ್ಲಿ ನಿಮ್ಮ ಬಳಿಯಂತೂ ಏನೂ ಇಲ್ಲ. ಭಾರತ 100%, ಶ್ರೀಮಂತ ದೇಶ ಆಗಿತ್ತು, ಪಾವನ ದೇಶ ಆಗಿತ್ತು. ಈಗ ಭಾರತ ದೇಶ 100% ಕಂಗಾಲಾಗಿದೆ, ಪತಿತ ಆಗಿದೆ. ಏಕೆಂದರೆ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಸತ್ಯಯುಗದಲ್ಲಿ ಕೊಳಕಿನ ಮಾತೇ ಇರುವುದಿಲ್ಲ. ಗರುಡ ಪುರಾಣದಲ್ಲಿ ಬಹಳಷ್ಟು ವಿಚಿತ್ರ ಮಾತನ್ನು ಬರೆದಿದ್ದಾರೆ. ಆ ವಿಚಿತ್ರ ಮಾತನ್ನು ಕೇಳಿ ಮನುಷ್ಯರು ಸ್ವಲ್ಪ ಜೀವನವನ್ನು ಸುಧಾರಿಸಿಕೊಳ್ಳಲಿ ಎಂದು ಗರುಡ ಪುರಾಣದಲ್ಲಿ ವಿಚಿತ್ರ ಮಾತನ್ನು ಬರೆದಿದ್ದಾರೆ. ಆದರೆ ಈ ನಾಟಕದಲ್ಲಿ ಯಾವ ಮನುಷ್ಯರು ಸುಧಾರಣೆ ಆಗುವುದೇ ಇಲ್ಲ. ಈಗ ಈಶ್ವರೀಯ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಈಗ ಈಶ್ವರ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಈಶ್ವರ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಸ್ವರ್ಗದ ರಚಯಿತ ತಂದೆ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಯೋಧರು ಪರಸ್ಪರ ಆಯುಧಗಳ ಮೂಲಕ ಹೊಡೆದಾಡುತ್ತಾರೆ. ತಮ್ಮ ರಾಜಾರಾಣಿಗೋಸ್ಕರ ಯೋಧರು ಎಷ್ಟೊಂದು ಯುದ್ಧವನ್ನು ಮಾಡುತ್ತಾರೆ. ಇಲ್ಲಿ ನೀವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ? ಇಲ್ಲಿ ನೀವು ಸ್ವಯಂಗೋಸ್ಕರ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ? ನೀವು ಎಷ್ಟು ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ? ಇಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದ ತನು ಮನ ಧನದ ಮೂಲಕ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ. ಇಲ್ಲಿ ನೀವು ನಿಮ್ಮದೇ ಆದಂತಹ ತನು ಮನ ಧನವನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಕಾರ್ಯದಲ್ಲಿ ಖರ್ಚು ಮಾಡಬೇಕಾಗುತ್ತದೆ. ಅಂದರೆ ನಮ್ಮ ಬಳಿ ಇರುವಂತಹ ಹಣವನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಕಾರ್ಯದಲ್ಲಿ ನಾವು ಖರ್ಚು ಮಾಡಬೇಕಾಗುತ್ತದೆ. ಯಾರು ಎಷ್ಟು ಜಾಸ್ತಿ ತನು ಮನ ಧನದಿಂದ ಸೇವೆಯನ್ನು ಮಾಡುತ್ತಾರೋ ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ಏನೂ ಕೂಡ ಉಳಿಯುವುದಿಲ್ಲ. ನಿಮ್ಮ ಹಣ ನಿಮ್ಮ ಬಳಿ ಉಳಿಯುವುದಿಲ್ಲ, ಎಲ್ಲವೂ ನಾಶ ಆಗುತ್ತದೆ. ಈ ಸಮಯದ ಬಗ್ಗೆ ಗಾಯನ ಕೂಡ ಇದೆ. ಕೆಲವರ ಬಳಿ ಇರುವಂತಹ ಹಣ ಮಣ್ಣು ಪಾಲಾಗುತ್ತದೆ. ಇನ್ನು ಕೆಲವರ ಹಣವನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ. ಇನ್ನು ಕೆಲವರ ಹಣವನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಎಂದು ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ನಿಮಗೆ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಸಲು ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ನಿಮ್ಮ ತನು ಮನ ಧನವನ್ನು ಪರಮಾತ್ಮ ತಂದೆಯ ಸೇವೆಯಲ್ಲಿ ತೊಡಗಿಸಿ. ಈ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನೂ ಕೂಡ ಈಶ್ವರನ ಸೇವೆಗೋಸ್ಕರ ಅರ್ಪಣೆ ಮಾಡಿದರು. ಆದ್ದರಿಂದ ಈ ಬ್ರಹ್ಮ ತಂದೆಗೆ ಮಹಾದಾನಿ ಎಂದು ಕರೆಯಲಾಗುತ್ತದೆ. ವಿನಾಶಿ ಧನದ ದಾನವನ್ನು ಮಾಡುತ್ತಾರೆ, ಅವಿನಾಶಿ ಧನದ ದಾನವನ್ನೂ ಕೂಡ ಮಾಡಬೇಕಾಗುತ್ತದೆ. ಯಾರು ಎಷ್ಟು ಜಾಸ್ತಿ ದಾನವನ್ನು ಮಾಡುತ್ತಾರೋ ಅಷ್ಟು ಅವರಿಗೆ ಜಾಸ್ತಿ ಪದವಿ ಸಿಗುತ್ತದೆ. ಜಗತ್ತಿನಲ್ಲಿ ಬಹಳಷ್ಟು ಹೆಸರುವಾಸಿಯಾದಂತಹ ದಾನಿಗಳು ಇದ್ದಾರೆ. ಆ ದಾನಿಯನ್ನು ನೋಡಿ ಎಲ್ಲರೂ ಹೇಳುತ್ತಾರೆ, ಇಂಥವರು ಮಹಾದಾನಿಯಾಗಿದ್ದಾರೆ ಎಂದು. ದಾನವನ್ನು ಮಾಡುವ ಕಾರಣ ಅವರ ಹೆಸರು ಪ್ರಸಿದ್ಧ ಆಗುತ್ತದೆ. ಆದರೆ ಭಕ್ತಿ ಮಾರ್ಗದಲ್ಲಿ ಅವರು ಇಂಡೈರೆಕ್ಟ್ ಆಗಿ ಈಶ್ವರನ ಹೆಸರಿನಲ್ಲಿ ದಾನವನ್ನು ಮಾಡುತ್ತಾರೆ. ಅವರ ದಾನದ ಮೂಲಕ ರಾಜ್ಯ ಸ್ಥಾಪನೆ ಆಗುವುದಿಲ್ಲ. ಈಗ ಇಲ್ಲಿ ರಾಜ್ಯ ಸ್ಥಾಪನೆ ಆಗುತ್ತದೆ. ಆದ್ದರಿಂದ ನೀವೀಗ ಸಂಪೂರ್ಣ ಮಹಾದಾನಿಗಳಾಗಬೇಕು. ಭಕ್ತಿ ಮಾರ್ಗದಲ್ಲಿ ನೀವೆಲ್ಲರೂ ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ. ಪರಮಾತ್ಮ ತಂದೆ ನೀವು ಬಂದರೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿ ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಖರ್ಚಿನ ಮಾತೇ ಇಲ್ಲ. ಗೌರ್ಮೆಂಟ್ನವರು ಎಷ್ಟೊಂದು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ, ಗೌರ್ಮೆಂಟ್ನಲ್ಲಿ ಎಷ್ಟೊಂದು ಹಣ ಖರ್ಚಾಗುತ್ತದೆ. ಇಲ್ಲಿ ನೀವು ನಿಮಗೋಸ್ಕರ ಎಲ್ಲವನ್ನೂ ಮಾಡಿಕೊಳ್ಳುತ್ತಿದ್ದೀರಾ. ಇಲ್ಲಿ ನೀವು ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ಸ್ವಯಂ ಸೇವೆಯನ್ನು ಮಾಡುತ್ತಿದ್ದೀರಾ. ಭಲೇ ನೀವು 8 ಮಣಿಯ ಮಾಲೆಯಲ್ಲಿ ಬನ್ನಿ, ಅಥವಾ 108 ಮಣಿಯ ಮಾಲೆಯಲ್ಲಿ ಬನ್ನಿ, ಅಥವಾ 16,108 ಮಣಿಯ ಮಾಲೆಯಲ್ಲಿ ಬನ್ನಿ. ನೀವೀಗ ಪಾಸ್ವಿತ್ ಆನರ್ ಆಗಬೇಕು. ಈಗ ನೀವು ಯೋಗದ ಮೂಲಕ ಎಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬೇಕು, ಅಂದರೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವಷ್ಟು ನೀವೀಗ ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಬೇಕು. ನಾವು ಪುನಃ ಯಾವುದೇ ಪ್ರಕಾರದ ಶಿಕ್ಷೆಯನ್ನು ಅನುಭವ ಮಾಡಬಾರದು. ಅದಕ್ಕೋಸ್ಕರ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತಾಗುವಷ್ಟು ಯೋಗವನ್ನು ಮಾಡಬೇಕು. ಈಗ ನೀವೆಲ್ಲರೂ ಯೋಧರಾಗಿದ್ದೀರಾ. ರಾವಣನ ಜೊತೆಗೆ ನಿಮ್ಮ ಯುದ್ಧ ನಡೆಯುತ್ತಿದೆ. ಇಲ್ಲಿ ನೀವು ಯಾವುದೇ ಮನುಷ್ಯರ ಜೊತೆಗೆ ಯುದ್ಧವನ್ನು ಮಾಡುತ್ತಿಲ್ಲ. ಆದರೆ ಇಲ್ಲಿ ನೀವು ಫೇಲ್ ಆಗುವ ಕಾರಣ ಎರಡು ಕಲೆ ಕಡಿಮೆಯಾಗಿ ಬಿಡುತ್ತದೆ. ತ್ರೇತಾಯುಗದ ನಿವಾಸಿಗಳಲ್ಲಿ ಎರಡು ಕಲೆ ಕಡಿಮೆ ಇರುತ್ತದೆ. ಆದ್ದರಿಂದ ತ್ರೇತಾಯುಗಕ್ಕೆ ಅರ್ಧ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಅಂದರೆ ಸಂಪೂರ್ಣ ಸ್ವರ್ಗ ಎಂದು ಕರೆಯುವುದಿಲ್ಲ, ಕಡಿಮೆ ಸ್ವರ್ಗ ಎಂದು ಕರೆಯುತ್ತೇವೆ. ಅಂದ ಮೇಲೆ ಒಬ್ಬ ತಂದೆಯನ್ನೇ ಸಂಪೂರ್ಣ ಅನುಕರಣೆ ಮಾಡುವಂತಹ ಪುರುಷಾರ್ಥವನ್ನು ಮಾಡಬೇಕು. ಈ ಜ್ಞಾನ ಮಾರ್ಗದಲ್ಲಿ ಮನಸ್ಸು ಮತ್ತು ಬುದ್ಧಿಯಿಂದ ಸಮರ್ಪಿತ ಆಗಬೇಕು. ಪರಮಾತ್ಮ ತಂದೆ, ನನ್ನ ಸರ್ವಸ್ವವು ನಿಮ್ಮದಾಗಿದೆ ಎಂದು ಮನಸ್ಸು ಬುದ್ಧಿಯಿಂದ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಬೇಕು. ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಬಳಿ ಇರುವಂತಹ ಸರ್ವಸ್ವವನ್ನು ಇಂತಹ ಸೇವೆಯಲ್ಲಿ ತೊಡಗಿಸಿ ಎಂದು, ಅಂದರೆ ನಿಮ್ಮ ಹಣವನ್ನು ಇಂತಹ ಸೇವೆಯಲ್ಲಿ ತೊಡಗಿಸಿ ಎಂದು ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ನಿಮಗೆ ಯಾವ ಮತವನ್ನು ನೀಡುತ್ತಾರೋ ಆ ಮತದಂತೆ ನೀವು ಕಾರ್ಯವನ್ನು ಮಾಡಿ. ವಿಶ್ವವಿದ್ಯಾಲಯವನ್ನು ತೆರೆಯಿರಿ, ಸೆಂಟರ್ ಅನ್ನು ತೆರೆಯಿರಿ, ಆಗ ಅನೇಕರ ಕಲ್ಯಾಣ ಆಗುತ್ತದೆ. ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಿ ಅನ್ನುವ ಸಂದೇಶವನ್ನು ಎಲ್ಲರಿಗೂ ನೀಡಬೇಕು. ಮಕ್ಕಳಾದ ನಿಮಗೆ ಸಂದೇಶಿಗಳು ಎಂದು ಕರೆಯಲಾಗುತ್ತದೆ. ನೀವೆಲ್ಲರೂ ಸಂದೇಶಿಗಳಾಗಿದ್ದೀರಾ, ನೀವೆಲ್ಲರೂ ಮೆಸೆಂಜರ್ ಆಗಿದ್ದೀರಾ. ಅಂದ ಮೇಲೆ ಶಿವತಂದೆ ಬ್ರಹ್ಮನ ತನುವಿನ ಮೂಲಕ ತಿಳಿಸುತ್ತಿದ್ದಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನಿಮಗೆ ಜೀವನ್ಮುಕ್ತಿ ಪ್ರಾಪ್ತಿಯಾಗುತ್ತದೆ ಅನ್ನುವ ಸಂದೇಶವನ್ನು ನೀವು ಎಲ್ಲರಿಗೂ ನೀಡಬೇಕು. ಈ ಸಮಯದಲ್ಲಿ ಎಲ್ಲರೂ ಜೀವನ ಬಂಧನದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ, ಪುನಃ ಎಲ್ಲರೂ ಜೀವನ್ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಭಾರತದಲ್ಲೇ ಬರುತ್ತೇನೆ. ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಿದೆ. ಈ ನಾಟಕ ಯಾವಾಗ ಪ್ರಾರಂಭ ಆಯಿತು, ಈ ನಾಟಕ ಪುನಃ ಯಾವಾಗ ಮುಗಿಯುತ್ತದೆ, ಯಾವಾಗ ಈ ನಾಟಕದ ಅಂತ್ಯ ಆಗುತ್ತದೆ ಅನ್ನುವ ಪ್ರಶ್ನೆ ಇಲ್ಲಿ ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ಈ ನಾಟಕ ಅನಾದಿಯಿಂದ ನಡೆಯುತ್ತಿದೆ, ಸದಾ ನಡೆಯುತ್ತಿರುತ್ತದೆ. ಆತ್ಮ ಬಹಳ ಸೂಕ್ಷ್ಮವಾದ ಒಂದು ಸಣ್ಣ ಬಿಂದು ಆಗಿದೆ. ಇಷ್ಟು ಸಣ್ಣ ಬಿಂದು ಆದಂತಹ ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ. ಇದೆಲ್ಲ ಬಹಳಷ್ಟು ರಹಸ್ಯದ ಮಾತಾಗಿದೆ. ಆತ್ಮ ನಕ್ಷತ್ರದಂತೆ ಒಂದು ಸಣ್ಣ ಬಿಂದು ಆಗಿದೆ. ಮಾತೆಯರು ಕೂಡ ಮಸ್ತಕದ ಮಧ್ಯದಲ್ಲಿ ಬಿಂದುವಿನ ರೂಪದಲ್ಲಿ ತಿಲಕವನ್ನು ಹಚ್ಚಿಕೊಳ್ಳುತ್ತಾರೆ. ಈಗ ಮಕ್ಕಳಾದ ನೀವು ಪುರುಷಾರ್ಥದ ಮೂಲಕ ನಿಮಗೆ ನೀವೇ ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಸಿಕೊಳ್ಳುತ್ತಿದ್ದೀರಾ. ಪುರುಷಾರ್ಥದ ಮೂಲಕ ನಿಮಗೆ ನೀವೇ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ನೀಡುತ್ತಿರುವ ಶಿಕ್ಷಣದಂತೆ ನೀವು ಚೆನ್ನಾಗಿ ನಡೆದುಕೊಂಡರೆ, ಅಂದರೆ ತಂದೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಶಿಕ್ಷಣವನ್ನು ಚೆನ್ನಾಗಿ ಕಲಿತರೆ ನಿಮಗೆ ನೀವೇ ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಸಿಕೊಂಡಂತೆ. ಈ ಜ್ಞಾನ ಮಾರ್ಗದಲ್ಲಿ ಪರಮಾತ್ಮ ತಂದೆ ಆಶೀರ್ವಾದವನ್ನು ಮಾಡುತ್ತಾರೆ ಅಥವಾ ಕೃಪೆಯನ್ನು ತೋರಿಸುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲಿ ನಿಮಗೆ ನೀವೇ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕು. ಇದೇ ನಿಜವಾದ ರಾಜ್ಯ ತಿಲಕ ಆಗಿದೆ. ಒಬ್ಬ ತಂದೆಯನ್ನು ಅನುಕರಣೆ ಮಾಡುವಂತಹ ಪುರುಷಾರ್ಥವನ್ನು ಮಾಡಬೇಕು, ಬೇರೆ ಯಾರನ್ನೂ ನೋಡಬಾರದು. ಒಬ್ಬ ತಂದೆಯನ್ನೇ ಅನುಕರಣೆ ಮಾಡುವುದು ಕೂಡ ಮನ್ಮನಾಭವ ಸ್ಥಿತಿಯಾಗಿದೆ. ನೀವು ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತಾದರೆ, ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾದರೆ ತನ್ನಷ್ಟಕ್ಕೆ ತಾನೇ ರಾಜ್ಯ ತಿಲಕ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ರಾಜ್ಯ ತಿಲಕವನ್ನು ನೀಡುವುದಿಲ್ಲ, ಇದು ರಾಜಯೋಗ ಆಗಿದೆ. ಬಡವರಿಂದ ನೀವೀಗ ರಾಜಕುಮಾರರಾಗುತ್ತೀರಾ. ಅಂದ ಮೇಲೆ ನೀವು ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು. ಇಲ್ಲಿ ನೀವು ಈ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಬೇಕು. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಶಿಕ್ಷಣದ ಮೂಲಕ ಸಂಪಾದನೆ ಆಗುತ್ತದೆ. ಎಷ್ಟು ಜಾಸ್ತಿ ಯೋಗದಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ಜ್ಞಾನ ಧಾರಣೆ ಆಗುತ್ತದೆ. ಯೋಗದಲ್ಲೇ ಪರಿಶ್ರಮ ಇದೆ. ಆದ್ದರಿಂದ ಭಾರತದ ರಾಜ್ಯೋಗದ ಬಗ್ಗೆ ಗಾಯನ ಕೂಡ ಇದೆ. ಇನ್ನು ನೀವು ಗಂಗಾ ಸ್ನಾನವನ್ನು ಮಾಡುತ್ತಾ ಬಂದಿದ್ದೀರಾ. ಗಂಗಾ ಸ್ನಾನವನ್ನು ಮಾಡುತ್ತಾ ಮಾಡುತ್ತಾ ನಿಮ್ಮ ಆಯಸ್ಸೇ ಕಡಿಮೆ ಆಗುತ್ತಾ ಬಂದಿದೆ. ಆದರೆ ನೀವು ಪಾವನ ಆಗಲು ಸಾಧ್ಯ ಆಗಿಲ್ಲ. ಭಕ್ತಿ ಮಾರ್ಗದಲ್ಲಿ ಈಶ್ವರನ ಹೆಸರಿನಲ್ಲಿ ಬಡವರಿಗೆ ದಾನವನ್ನು ನೀಡುತ್ತಾರೆ. ಇಲ್ಲಿ ಸ್ವಯಂ ಈಶ್ವರ ತಂದೆ ಬಂದು ಬಡವರನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಇಲ್ಲಿ ಸ್ವಯಂ ಈಶ್ವರ ತಂದೆ ಬಡವರಿಗೆ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ. ಭಾರತ ದೇಶ 100%ಗೆ 100% ಶ್ರೀಮಂತ ದೇಶ ಆಗಿತ್ತು. ಈ ಸಮಯದಲ್ಲಿ ಭಾರತ ದೇಶ 100%ಗೆ 100% ಬಡ ದೇಶ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸದಾ ಬಡವರಿಗೆ ದಾನವನ್ನು ನೀಡಲಾಗುತ್ತದೆ. ಪರಮಾತ್ಮ ತಂದೆ ಈಗ ಮಕ್ಕಳಾದ ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಇಂತಹ ಪರಮಾತ್ಮ ತಂದೆಗೆ ನೀವು ನಿಂದನೆಯನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವಾಗ ನೀವು ನನಗೆ ನಿಂದನೆಯನ್ನು ಮಾಡುತ್ತೀರೋ ಆಗ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ. ಸಿಖ್ ಜನ ಹೇಳುತ್ತಾರೆ ಸದ್ಗುರು ಅಕಾಲ್ ಎಂದು. ಇನ್ನು ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ. ಅಕಾಲ ಸಿಂಹಾಸನ ಕೇವಲ ಪರಮಾತ್ಮ ತಂದೆಗೆ ಪ್ರಾಪ್ತಿಯಾಗುತ್ತದೆ. ಈಗ ಮಕ್ಕಳಾದ ನೀವು ಕೂಡ ಸಿಂಹಾಸನವನ್ನು ಉಪಯೋಗ ಮಾಡುತ್ತೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಸರ್ವರ ಕಲ್ಯಾಣವನ್ನು ಮಾಡುತ್ತೇನೆ. ಈ ಸಮಯದಲ್ಲಿ ಪರಮಾತ್ಮ ತಂದೆಯ ಪಾತ್ರ ಇದೇ ಪಾತ್ರ ಆಗಿದೆ. ಸರ್ವರ ಕಲ್ಯಾಣವನ್ನು ಮಾಡುವುದೇ ತಂದೆಯ ಪಾತ್ರ ಆಗಿದೆ. ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಹೊಸಬರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಅವಿನಾಶಿ ಜ್ಞಾನ ಧನವನ್ನು ದಾನ ಮಾಡಿ ಮಹಾದಾನಿಗಳಾಗಬೇಕು. ಹೇಗೆ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಈ ಈಶ್ವರನ ಸೇವೆಯಲ್ಲಿ ಅರ್ಪಣೆ ಮಾಡಿದರು, ಅದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ರಾಜ್ಯದಾನಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಶಿಕ್ಷೆಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಲು ಕರ್ಮಾತೀತ ಸ್ಥಿತಿಯನ್ನು ತಲುಪುವಷ್ಟು ಯೋಗದ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಬೇಕು. ಪಾಸ್ಪಿತ್ ಆನರಾಗುವುದಕ್ಕೋಸ್ಕರ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಅನ್ಯರನ್ನು ನೋಡಬಾರದು, ಇಂದಿನ ವರದಾನ ಆಗಿದೆ. ಕಠಿಣ ನಿಯಮ ಮತ್ತು ದೃಢ ಸಂಕಲ್ಪದ ಮೂಲಕ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಬ್ರಹ್ಮ ತಂದೆಯ ಸಮಾನ ಸುಸ್ತಿಲ್ಲದಂತಹ ಆತ್ಮರಾಗಿ ಆತ್ಮರಾಗುವುದಕ್ಕೋಸ್ಕರ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಿಕೊಳ್ಳಿ. ಅದಕ್ಕೋಸ್ಕರ ಯಾವುದಾದರೂ ಕಠೋರ ನಿಯಮವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ. ದೃಢ ಸಂಕಲ್ಪವನ್ನು ಮಾಡಿ. ಗಮನ ಅನ್ನುವಂತಹ ಕಾವಲುಗಾರ ಸದಾ ಅಲರ್ಟ್ ಆಗಿರಬೇಕು. ಆಗ ಹುಡುಗಾಟಿಕೆ ಸಮಾಪ್ತಿಯಾಗಿ ಬಿಡುತ್ತದೆ. ಮೊದಲು ಸ್ವಯಂಗೋಸ್ಕರ ಸ್ವಯಂ ಪರಿಶ್ರಮವನ್ನು ಪಡಿ, ನಂತರ ಸೇವೆಗೋಸ್ಕರ ಪರಿಶ್ರಮವನ್ನು ಪಡಿ. ಆಗ ಭೂಮಿ ಪರಿವರ್ತನೆ ಆಗುತ್ತದೆ. ಈಗ ಕೇವಲ ಮಾಡುತ್ತೇನೆ, ಆಗುತ್ತದೆ, ಮಾಡಿದರಾಯಿತು ಅನ್ನುವಂತಹ ಆರಾಮಾದ ಸಂಕಲ್ಪದ ಡನ್ಲಪ್ಪನ್ನು ಬಿಟ್ಟು ಬಿಡಿ. ಮಾಡಲೇಬೇಕು ಅನ್ನುವ ಶ್ಲೋಗನ್ ಮಸ್ತಕದಲ್ಲಿ ಸದಾ ಸ್ಮೃತಿಯಲ್ಲಿ ಇರಬೇಕು. ಆಗ ಪರಿವರ್ತನೆ ಆಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ. ಸಮರ್ಥ ಶಬ್ದದ ಸಂಕೇತ ಅಂದರೆ ಯಾವ ಶಬ್ದದಲ್ಲಿ ಆತ್ಮಿಕ ಭಾವ ಮತ್ತು ಶುಭ ಭಾವನೆ ಇರುತ್ತದೆಯೋ ಅದೇ ಸಮರ್ಥ ಶಬ್ದ ಆಗಿದೆ. ಯಾವ ಮಾತಿನಲ್ಲಿ ಆತ್ಮಿಕ ಭಾವನೆ ಮತ್ತು ಶುಭ ಭಾವನೆ ಇರುತ್ತದೆಯೋ ಅದೇ ಸಮರ್ಥ ಶಬ್ದದ ಸಂಕೇತ ಆಗಿದೆ. ನಮ್ಮ ಮಾತು ಸದಾ ಸಮರ್ಥ ಆಗಿರಬೇಕು ಅಂದರೆ ನಮ್ಮ ಶಬ್ದದಲ್ಲಿ ಆತ್ಮಿಕ ಭಾವ ಇರಬೇಕು ಮತ್ತು ಶುಭ ಭಾವನೆ ಇರಬೇಕು. ಒಳ್ಳೆಯದು. ಅವ್ಯಕ್ತ ಮಾಸಾದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ಸೂಕ್ಷ್ಮ ದೇವತೆಗಳಾಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ. ನಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಬೇಕು. ಎಷ್ಟು ಜಾಸ್ತಿ ಸಮಯ ಸಮೀಪಕ್ಕೆ ಬರುತ್ತಾ ಹೋಗುತ್ತದೆಯೋ ಅಷ್ಟು ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪ ಜಾಸ್ತಿಯಾಗುತ್ತಿದೆ. ಆದರೆ ಈ ಎಲ್ಲಾ ವ್ಯರ್ಥ ಸಂಕಲ್ಪಗಳು ಎಲ್ಲಾ ಲೆಕ್ಕಾಚಾರವನ್ನು ಚುಕ್ತ ಮಾಡುವುದಕ್ಕೋಸ್ಕರ ಒಳಗಡೆಯಿಂದ ಹೊರಗಡೆ ಬರುತ್ತಿದೆ. ಎಲ್ಲಾ ವ್ಯರ್ಥ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುವುದಕ್ಕೋಸ್ಕರ ಮನಸ್ಸಿನ ಒಳಗಡೆಯಿಂದ ಹೊರಗಡೆ ಬರುತ್ತಿದೆ. ಅವುಗಳ ಕೆಲಸ ಬರುವುದಾಗಿದೆ. ವ್ಯರ್ಥದ ಕೆಲಸ ನಮ್ಮ ಸಮೀಪಕ್ಕೆ ಬರುವುದಾಗಿದೆ ಮತ್ತು ನಮ್ಮ ಕೆಲಸ ಹಾರುವ ಕಲೆಯ ಮೂಲಕ ಶಕ್ತಿಯ ವೈಬ್ರೇಷನ್ನ ಮೂಲಕ ಪರಿವರ್ತನೆಯನ್ನು ಮಾಡುವುದಾಗಿದೆ. ನಾವು ಹಾರುವ ಕಲೆಯ ಮೂಲಕ ಶಕ್ತಿಯ ಸಹಯೋಗದ ಮೂಲಕ ಆ ವ್ಯರ್ಥವನ್ನು ಪರಿವರ್ತನೆ ಮಾಡಿಬಿಡಬೇಕು. ಭಯ ಪಡಬಾರದು ಎಂದು ಆ ವ್ಯರ್ಥ ಸಂಕಲ್ಪಗಳ ಪ್ರಭಾವಕ್ಕೆ ವಶ ಆಗಬಾರದು. ಅಂದರೆ ಆ ವ್ಯರ್ಥದ ಪ್ರಭಾವ ನಮ್ಮ ಮೇಲೆ ಆಗಬಾರದು. ಆ ರೀತಿ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಂಡು ಶಕ್ತಿಯ ಸಹಯೋಗದ ಮೂಲಕ ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.